ಬುದ್ಧಿಶಕ್ತಿ. ಒಂದು ಮಗು ತುಂಬ ಚೆನ್ನಾಗಿ ಓದುತ್ತದೆ, ಮತ್ತೊಂದು ಮಗುವು ಓದುವುದೇ ಇಲ್ಲ. ಈಗ ಏಕೆ ಈ ರೀತಿಯಲ್ಲಿ ಬುದ್ಧಿಶಕ್ತಿಯು ಉಂಟು? ಒಬ್ಬೊಬ್ಬರಲ್ಲಿಯೂ ಒಂದೊಂದು ರೀತಿಯ ಬುದ್ಧಿವಂತಿಕೆಯು ಉಂಟು. ಇಂಟೆಲಿಜೆನ್ಸ್ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಈಗ ಈ ಬುದ್ಧಿವಂತಿಕೆ ಮಾತ್ರವಲ್ಲ, ಪ್ರತಿಯೊಬ್ಬರ ರೂಪವು ಕೂಡ ಒಬ್ಬರು ಇದ್ದಂತೆ ಮತ್ತೊಬ್ಬರು ಇರುವುದೇ ಇಲ್ಲ. ಇದು ಒಂದು ಆಶ್ಚರ್ಯವಾದ ವಿಷಯ. ಜ್ಞಾನವಿಲ್ಲದೆ ದೇವರಿಲ್ಲ ಎಂದು ಕೆಲವರು ಹೇಳುತ್ತಾರೆ, ಆದರೆ ಈ ರೀತಿಯ ಸರಳವಾದ ಪ್ರಶ್ನೆಗಳಿಗೆ ಕೂಡ ಉತ್ತರಗಳನ್ನು ಕೊಡಲು ಸಾಧ್ಯವಿಲ್ಲ ನಾಸ್ತಿಕರಿಗೆ. ನೀವು ಬೇಕೆಂದರೆ ಅವಳಿ ಜವಳಿಗಳಲ್ಲಿ ಕೂಡ ಗಮನಿಸಿ, ಟ್ವಿನ್ಸಲ್ಲಿ ಕೂಡ ಬೇಕೆಂದರೆ ನೋಡಿ, ಒಬ್ಬರು ಇದ್ದಂತೆ ಸಂಪೂರ್ಣವಾಗಿ ಮತ್ತೊಬ್ಬರು ಇರುವುದೇ ಇಲ್ಲ. ಮತ್ತೆ ಅವರ ಬುದ್ಧಿಶಕ್ತಿ ಕೂಡ ಅಷ್ಟೇ, ಟ್ವಿನ್ಸೇ ಆಗಿರಲಿ ಅವರ ಇಂಟೆಲಿಜೆನ್ಸ್ ಕೂಡ ಒಬ್ಬರಿಗೆ ಇರುವಂತೆ ಮತ್ತೊಬ್ಬರಿಗೆ ಇರುವುದಿಲ್ಲ. ಇದು ಹೇಗೆ ಸಾಧ್ಯ? ಮತ್ತೆ ಭಗವಂತನ ಮತ್ತೊಂದು ಆಶ್ಚರ್ಯವಾದ ಸೃಷ್ಟಿ ಏನೆಂದರೆ, ಸಹಜವಾಗಿ ಒಂದು ಮಗುವಿನ ಹೋಲಿಕೆಗಳು ತಂದೆ ಅಥವಾ ತಾಯಿಯ ಹಾಗೆಯೇ ಇರುತ್ತದೆ. ನೋಡಿ ಎಷ್ಟು ಸುಂದರವಾದ ಸೃಷ್ಟಿ. ಇರುವ ನಾಲ್ಕೇ ನಾಲ್ಕು ಅಂಗಗಳನ್ನು ಭಗವಂತನು ಎಷ್ಟು ಚೆನ್ನಾಗಿ ಬೇರೆ ಬೇರೆಯಾಗಿ ಸೃಷ್ಟಿಸುತ್ತಾನೆ. ಕಣ್ಣು, ಮೂಗು, ಬಾಯಿ, ಕಿವಿ ಅಷ್ಟೇ. ಒಂದು ಮುಖದಲ್ಲಿ ಇಷ್ಟೇ ಅಂಗಗಳು. ಆದರೆ ಈ ಒಂದು ನಾಲ್ಕು ಅಂಗಗಳನ್ನು ಅನಂತ ಕೋಟಿ ಜೀವರಾಶಿಗಳಲ್ಲಿ ವಿಧ ವಿಧವಾಗಿ ಇಟ್ಟು ಬೇರೆ ಬೇರೆಯಾಗಿ ಸೃಷ್ಟಿಸುತ್ತಾನೆ. ಇದು ಭಗವಂತನ ಶಕ್ತಿ. ಆದರೆ ಅಜ್ಞಾನಿಗಳು ಭಗವಂತನ ಅಸ್ತಿತ್ವವನ್ನು ನಂಬುವುದಿಲ್ಲ. ಇದು ತೊಂದರೆ. ಮತ್ತೆ ಪಕ್ಷಿ ಜಂತುಗಳಲ್ಲಿ ಕೂಡ ನೋಡಿ, ಇತರ ಜೀವರಾಶಿಗಳಲ್ಲಿ ಕೂಡ ಗಮನಿಸಿ, ಎಷ್ಟು ಸುಂದರವಾದ ಸೃಷ್ಟಿ. ಗಿಣಿಗಳಲ್ಲಿ ಎಷ್ಟೊಂದು ಬಗೆಗಳುಂಟು, ಮೀನುಗಳಲ್ಲಿ ಕೂಡ ಸರಿ ಎಷ್ಟೊಂದು ಬಗೆಗಳುಂಟು. ವರ್ಣರಂಜಿತವಾದ ಸೃಷ್ಟಿ, ಬಣ್ಣ ಬಣ್ಣಗಳ ಸೃಷ್ಟಿ, ವೆರಿ ಕಲರ್ಫುಲ್, ಪರ್ಫೆಕ್ಟ್. ಮತ್ತೆ ಮತ್ತೊಂದು ಅದ್ಭುತವಾದ ವಿಷಯವೇನೆಂದರೆ, ಮೊದಲೇ ರೂಪವನ್ನು ಸೃಷ್ಟಿಸಿ ಬಿಡುವುದಿಲ್ಲ ಭಗವಂತನು. ಅಂದರೆ ಹುಟ್ಟಿದಾಗಲೇ ರೂಪವು ಅಥವಾ ಬಣ್ಣವು ಸಂಪೂರ್ಣವಾಗಿ ಒಂದೇ ಬಾರಿ ಬಂದು ಬಿಡುವುದಿಲ್ಲ. ಕ್ರಮೇಣ ಬೆಳೆಯುತ್ತಾ ಬೆಳೆಯುತ್ತಾ ರೂಪವು ಅಥವಾ ಬಣ್ಣವು ಸಂಪೂರ್ಣವಾಗುತ್ತದೆ. ಮೊದಲೇ ಭಗವಂತನು ಯೋಜನೆ ಮಾಡಿಬಿಡುತ್ತಾನೆ. ಉದಾಹರಣೆಗೆ, ಒಬ್ಬ ಚಿತ್ರಗಾರನು ಒಂದು ಪಕ್ಷಿಯನ್ನು ಚಿತ್ರಿಸುತ್ತಾನೆ ಅಥವಾ ಒಂದು ನವಿಲನ್ನು ಬರೆಯುತ್ತಾನೆ, ಚಿತ್ರೀಕರಿಸುತ್ತಾನೆ. ಈಗ ಬರೆಯಬೇಕಾದರೇನೆ ದೊಡ್ಡದಾಗಿ ಬರೆಯಬೇಕು, ಚಿತ್ರೀಕರಿಸಬೇಕು. ಚಿತ್ರಗಾರನು ಪೇಂಟರ್ ಒಂದು ಚಿಕ್ಕ ಚುಕ್ಕೆಯನ್ನಿಟ್ಟ ಕೂಡಲೇ ಆ ಚುಕ್ಕೆಯು ಸ್ವಲ್ಪ ಸ್ವಲ್ಪ ಬೆಳೆದು ಸುಂದರವಾದ ದೊಡ್ಡ ನವಿಲಾಗುವುದಿಲ್ಲ ನೋಡಿ. ಆದರೆ ಭಗವಂತನು ಇಡುವುದು ಒಂದೇ ಒಂದು ಸಣ್ಣ ಚುಕ್ಕೆ. ಸ್ತ್ರೀ ಜೀವರಾಶಿಗಳ ಗರ್ಭದಲ್ಲಿ ಒಂದೇ ಒಂದು ಚುಕ್ಕೆ ಬರುತ್ತದೆ. ಆದರೆ ಆ ಚುಕ್ಕೆಯು ಕ್ರಮೇಣ ಬೆಳೆದು ರೂಪಗೊಂಡು ಹುಟ್ಟುತ್ತದೆ. ವಿಷಯವೇನೆಂದರೆ, ಹುಟ್ಟಿದ ಕೂಡಲೇ ರೂಪವು ಹಾಗೂ ರಂಗು ಬರುವುದಿಲ್ಲ, ಬೆಳೆಯುತ್ತಾ ಬೆಳೆಯುತ್ತಾ ಬರುತ್ತದೆ. ನೋಡಿ ಎಷ್ಟು ಆಶ್ಚರ್ಯ. ಒಬ್ಬ ಪೇಂಟರ್ ಒಂದು ಚುಕ್ಕೆಯನ್ನಿಟ್ಟರೆ ಈ ರೀತಿಯಲ್ಲಿ ಬೆಳೆಯುವುದಿಲ್ಲ. ಆದರೆ ಭಗವಂತನು ಇಡುವ ಒಂದೇ ಒಂದು ಚುಕ್ಕೆಯು ಇಷ್ಟೆಲ್ಲ ಆಗುತ್ತದೆ. ತಾನಾಗಿಯೇ ಇವೆಲ್ಲವೂ ಆಗುತ್ತದೆ, ನಡೆಯುತ್ತದೆ ಎಂದು ತಿಳಿಯುವುದು ಒಂದು ದೊಡ್ಡ ಮೂರ್ಖತನ. ನಾವು ಯೋಚಿಸಬೇಕು, ಒಂದು ಚಿಕ್ಕ ಬಲ್ಬ್ ಲೈಟ್ ಅಥವಾ ಬೆಡ್ ಲೈಟ್ ತಾನಾಗಿ ಉರಿಯುವುದಿಲ್ಲ. ಸತ್ಯವೇ, ಮಕ್ಕಳಿಗೆ ಇದು ಸತ್ಯವೇ. ಸುಮ್ಮನೆ ಸ್ವಿಚ್ ಹಾಕಿದರೆ ಬೆಳಕು ಬಂದು ಬಿಡುತ್ತದೆ, ಲೈಟ್ ಉರಿಯುತ್ತದೆ. ಇದು ಮಕ್ಕಳ ಮಾತು. ಆದರೆ ದೊಡ್ಡವರಿಗೆ ಚೆನ್ನಾಗಿ ಗೊತ್ತು, ಒಂದು ಲೈಟಿನ ಹಿಂದೆ, ಪ್ರಕಾಶದ ಹಿಂದೆ ಎಷ್ಟು ದೊಡ್ಡ ಕೈ ಇದೆ ಎಂದು ದೊಡ್ಡವರಿಗೆ ಚೆನ್ನಾಗಿ ಗೊತ್ತು. ಅಥವಾ ಒಂದು ನಲ್ಲಿಯಿಂದ ನೀರು ಸುಮ್ಮನೆ ತಿರುಗಿಸಿದರೆ ಸಾಕು, ಬಂದು ಬಿಡುತ್ತದೆ ತಾನಾಗಿಯೇ, ಯಾರ ಬುದ್ಧಿವಂತಿಕೆಯೇ ಇಲ್ಲದೆ ಬಂದು ಬಿಡುತ್ತದೆ ಎಂದು ಮಕ್ಕಳು ತಿಳಿದುಕೊಳ್ಳಬಹುದು. ಆದರೆ ದೊಡ್ಡವರಿಗೆ ಇದು ಗೊತ್ತು. ಅದರಲ್ಲಿಯೂ ಕಷ್ಟಪಟ್ಟು ಮನೆ ಕಟ್ಟಿದವನಿಗೆ ಚೆನ್ನಾಗಿ ಗೊತ್ತು. ಸ್ಯಾನಿಟೇಷನ್ ಪ್ಲಾನ್, ಸ್ಯಾನಿಟರಿ, ಮನೆಯನ್ನು ಕಟ್ಟಬೇಕಾದರೆ ಹೇಗೆ ನೀರಿನ ಹಾಗೂ ವಿದ್ಯುತ್ ಯೋಜನೆಗಳನ್ನು ಮಾಡುತ್ತಾರೆ. ಇಂದಿನ ಕಾಲದಲ್ಲಿ ಒಂದು ಚಿಕ್ಕ ಮನೆಯನ್ನು ಕಟ್ಟಬೇಕಾದರೆ ಪ್ಲ್ಯಾನ್ ಹಾಕುವುದಕ್ಕೇನೆ ತುಂಬ ಖರ್ಚು, ಲಕ್ಷಗಳಲ್ಲಿ ಖರ್ಚು. ನೋಡಿ, ಒಂದು ಲೈಟ್ ಉರಿಯಬೇಕೆಂದರೆ ಎಷ್ಟೊಂದು ಖರ್ಚು. ಲೈಟಿಗೆ ಖರ್ಚು ಬಿಡಿ, ಅದಕ್ಕೆ ಹೇಗೆ ವೈರಿಂಗ್ ಮಾಡಬೇಕು ಎಂದು ಯೋಚಿಸುವುದಕ್ಕೆ ಖರ್ಚು ಮಾಡಬೇಕು. ಎಲೆಕ್ಟ್ರಿಸಿಟಿ ಪ್ಲ್ಯಾನ್, ಇವೆಲ್ಲವೂ ದೊಡ್ಡವರಿಗೆ ಗೊತ್ತಾಗುತ್ತದೆ, ಆದರೆ ಮಕ್ಕಳಿಗೆ ಗೊತ್ತಾಗುವುದಿಲ್ಲ. ಈಗ ಇದೇ ರೀತಿಯಲ್ಲಿ ಯಾರ ಕೈ ಬುದ್ಧಿವಂತಿಕೆ ಇಲ್ಲದೇನೆ ಎಲ್ಲವೂ ನಡೆಯುತ್ತಿದೆ ಎಂದು ತಿಳಿಯುವುದು ಚೈಲ್ಡಿಶ್, ಮಕ್ಕಳಾಟ, ಹುಡುಗಾಟ. ಒಂದು ಚಿಕ್ಕ ಜೀರೋ ಬೆಡ್ಲೈಟ್ ಉರಿಯಬೇಕೆಂದರೆ ಎಷ್ಟೊಂದು ದೊಡ್ಡ ಕೈ ಇದೆ. ಹೀಗಿರಬೇಕಾದರೆ ಹೇಗೆ ಅಗಣಿತವಾದ ಸೃಷ್ಟಿಯು ತಾನಾಗಿಯೇ ಚಲಿಸುತ್ತದೆ, ಆಟೋಮೆಟಿಕ್ ಆಗಿ ನಡೆಯುತ್ತದೆ. ನಾವು ಸ್ವಲ್ಪ ನಮ್ಮ ಬುದ್ಧಿಶಕ್ತಿಯಿಂದ ಯೋಚಿಸಿದರೆ ನಮಗೆ ತಿಳಿಯುತ್ತದೆ. ಸರಿ, ಯಾರು ಇಡೀ ಸೃಷ್ಟಿಯನ್ನು ಮಾಡುತ್ತಿದ್ದಾರೆ ಎಂದು ನಮಗೆ ಗೊತ್ತಿಲ್ಲದೆ ಇರಬಹುದು, ಅದು ಬೇರೆ ವಿಷಯ. ಭಗವಂತನು ಯಾರು ಎಂದು ನಮಗೆ ಗೊತ್ತಿಲ್ಲದೆ ಇರಬಹುದು, ಅದು ಬೇರೆ ವಿಷಯ. ಆದರೆ ಮೊದಲು ನಾವು ಈ ಹಂತಕ್ಕೆ ಬರಬೇಕು. ಹೌದು, ನಮ್ಮ ಜೀವನದಲ್ಲಿ ಯಾವುದೇ ಒಂದು ವಸ್ತುವು ಕೂಡ ತಾನಾಗಿಯೇ ಬರುತ್ತಿಲ್ಲ, ಸೃಷ್ಟಿಯಾಗುತ್ತಿಲ್ಲ. ಹೀಗಿರಬೇಕಾದರೆ ಇಡೀ ಸೃಷ್ಟಿಯು, ಸುಂದರವಾದ ಪ್ರಕೃತಿಯು ಯಾರೊಬ್ಬರ ಕೈ ಇಲ್ಲದೆ ಹೇಗೆ ನಡೆಯುತ್ತಿದೆ? ಖಂಡಿತವಾಗಿಯೂ ಯಾರಾದರೂ ಈ ಸೃಷ್ಟಿಯ ಹಿಂದೆ ಇರಲೇಬೇಕು. ಈ ಒಂದು ತೀರ್ಮಾನಕ್ಕೆ ನಾವು ಮೊದಲು ಬರಬೇಕು. ಈಗ ಈ ಯಾರು ಈ ಸೃಷ್ಟಿಕರ್ತ ಎಂದು ಯೋಚಿಸುವುದಕ್ಕೆ ಇರುವುದೇ ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದ ಉದ್ದೇಶವೇ ಭಗವಂತನು ಯಾರು ಎಂದು ತಿಳಿದುಕೊಳ್ಳುವುದಕ್ಕೆ ಇರುವುದು. ಅಥಾತೋ ಬ್ರಹ್ಮ ಜಿಜ್ಞಾಸ, ಈ ಪ್ರಶ್ನೆಗಳನ್ನು ಕೇಳುವುದಕ್ಕೆ ನಮ್ಮ ಮನುಷ್ಯ ಜನ್ಮವು ಇರುವುದು. ಇತರ ಜೀವರಾಶಿಗಳಿಗೆ ಇದು ಸಾಧ್ಯವಾಗುವುದಿಲ್ಲ. ಈ ರೀತಿಯಲ್ಲಿ ದೇವರು ಯಾರು ಎಂದು ಪ್ರಶ್ನಿಸಲು ಅಥವಾ ಯೋಚನೆ ಮಾಡಲು ಇತರ ಜೀವರಾಶಿಗಳಿಗೆ ಸಾಧ್ಯವಿಲ್ಲ, ಈ ಒಂದು ಮನುಷ್ಯ ಜನ್ಮಕ್ಕೆ ಮಾತ್ರ ಸಾಧ್ಯ. ಈ ಒಂದು ಬುದ್ಧಿಶಕ್ತಿ, ಪ್ರಶ್ನಿಸಲು ಬೇಕಾಗಿರುವ ಬುದ್ಧಿಶಕ್ತಿ ಮನುಷ್ಯ ಜನ್ಮಕ್ಕೆ ಮಾತ್ರ ಇರುವುದು. ಈಗ ಈ ಸೃಷ್ಟಿಕರ್ತನನ್ನು ನಾವು ಸವಾಲಿನ ಮನೋಭಾವದಿಂದ ತಿಳಿಯಲು ಸಾಧ್ಯವಿಲ್ಲ. ಸೃಷ್ಟಿಕರ್ತನನ್ನು ಬಿಡಿ, ಭಗವಂತನನ್ನು ಬಿಡಿ. ಈಗ ನಾನು ನಿಮ್ಮಲ್ಲಿ ಬಂದು ನಿನ್ನ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಎಂದು ದಬಾಯಿಸಿದರೆ ಹೇಳುವುದೇ ಇಲ್ಲ, ಕೋಪ ಬರುತ್ತದೆ. ಹೀಗಿದ್ದಲ್ಲಿ ಹೇಗೆ ಭಗವಂತನನ್ನು ನಾವು ಸವಾಲಿನಿಂದ ತಿಳಿಯಲು ಸಾಧ್ಯ? ಹೇಗೆ ಅವನ ವಿಷಯಗಳನ್ನು ನಾವು ಸವಾಲಿನಿಂದ ತಿಳಿಯಲು ಸಾಧ್ಯ? ಇದನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಹೇ ಭಗವಂತ, ನೀನಿದ್ದರೆ ನನ್ನ ಮುಂದೆ ಬಾ, ನಾನು ಹೇಳುವುದನ್ನು ಮಾಡು ನೋಡೋಣ. ನನಗೆ ಗಂಡು ಮಗು ಹುಟ್ಟಿದರೆ ನೀನು ಇದ್ದೀಯಾ ಎಂದು ನಾನು ನಂಬುತ್ತೇನೆ. ನನಗೆ ಹಣವನ್ನು ಕೊಟ್ಟರೇನೆ ನೀನು ಇದ್ದೀಯಾ ಎಂದು ನಂಬುತ್ತೇನೆ. ಈ ರೀತಿಗಳಲ್ಲಿ ಮಾತನಾಡುವುದು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಗಾಡ್ ಈಸ್ ನಾಟ್ ಆರ್ಡರ್ ಸಪ್ಲೈಯರ್. ನಾವು ಹೋಟೆಲ್ಗೆ ಹೋಗಿ ಸಪ್ಲೈಯರ್ ಬಳಿ ಚೀಟಿಯಲ್ಲಿ ಬರೆದುಕೊಳ್ಳಲು ತಿನ್ನುವ ಪದಾರ್ಥಗಳನ್ನು ಆರ್ಡರ್ ಮಾಡುತ್ತೇವೆ. ಹೇ ಸಪ್ಲೈಯರ್, ನನಗೆ ಇದನ್ನು ಕೊಡು, ಅದನ್ನು ಎರಡು ಕೊಡು, ಚೆನ್ನಾಗಿಲ್ಲದಿದ್ದರೆ ನಿನ್ನ ಮುಖದ ಮೇಲೆ ಎಸೆಯುತ್ತೇನೆ. ಹೀಗೆ ದಬಾಯಿಸುತ್ತೇವೆ. ಈ ರೀತಿಯಲ್ಲಿ ಅಲ್ಲ ಭಗವಂತನು. ಗಾಡ್ ಈಸ್ ಗಾಡ್, ಭಗವಂತನು ಎಂದಿಗೂ ಆರ್ಡರ್ ಸಪ್ಲೈಯರ್ ಅಲ್ಲ. ನಾವು ಸವಾಲಿನಿಂದ ಕೇಳಿದ ಕೂಡಲೇ ಭಗವಂತನು ಬಂದು ಬಿಡುವುದಿಲ್ಲ. ಏನಿದೆ ನಮಗೆ ಅರ್ಹತೆಗಳು? ಒಂದು ಚಿಕ್ಕ ಭೂಮಂಡಲದ, ದೇಶದ, ರಾಜ್ಯದ, ನಗರದ MLA ನೋಡಲು ನಮಗೆ ಇನ್ಫ್ಲುಯೆನ್ಸ್ ಬೇಕು, ಕೆಲವು ಅರ್ಹತೆಗಳು ಬೇಕು, ಯಾರಾದರೂ ಪರಿಚಯ ಇರಬೇಕು. ಎಲ್ಲರೂ ಹೋಗಿ MLA ನೋಡಲು ಸಾಧ್ಯವಿಲ್ಲ. ಹೀಗಿದ್ದಲ್ಲಿ ಭೂಮಂಡಲದ ಅಧಿಪತಿಯನ್ನು, ಬ್ರಹ್ಮಾಂಡದ ನಾಯಕನನ್ನು, ಬ್ರಹ್ಮಾಂಡಗಳ ನಾಯಕನನ್ನು, ಭೌತಿಕ ಸೃಷ್ಟಿಯನ್ನು ನಿಯಂತ್ರಿಸುವವನನ್ನು, ಆಧ್ಯಾತ್ಮಿಕ ಸೃಷ್ಟಿಯ ನಿಯಂತ್ರಕನನ್ನು ನಮಗೆ ನೋಡಲು ಹೇಗೆ ಸಾಧ್ಯ? ಯಾವ ಅರ್ಹತೆಗಳು ಇಲ್ಲದೆ ಅವನನ್ನು ಹೇಗೆ ನೋಡಲು ಸಾಧ್ಯ, ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಅವನು ಹೇಗೆ ನಮಗೆ ಆರ್ಡರ್ ಸಪ್ಲೈಯರ್ ಆಗುತ್ತಾನೆ ಇದನ್ನು ನಾವು ಯೋಚಿಸಬೇಕು. ಸತ್ಯವೇನೆಂದರೆ ಭಗವಂತನು ನಮಗೆ ಸಪ್ಲೈಯರ್ ಆಗುತ್ತಾನೆ, ಆದರೆ ಯಾವಾಗ? ನಾವು ಅರ್ಹತೆಗಳನ್ನು ಪಡೆದಾಗ, ಅಂದರೆ ಅವನ ಭಕ್ತರಾದಾಗ. ಇದನ್ನು ಅವನೇ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಸದಾ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೋ, ನನ್ನನ್ನೇ ಸ್ಮರಿಸುತ್ತಾರೋ, ಅವರಲ್ಲಿ ಏನು ಉಂಟೋ ಅದನ್ನು ನಾನು ಕಾಪಾಡುತ್ತೇನೆ, ಏನಿಲ್ಲವೋ ಅವರಿಗೆ ನಾನು ಕೊಡುತ್ತೇನೆ. ನೋಡಿ, ಇದನ್ನು ಭಗವಂತನೇ ಹೇಳುತ್ತಾನೆ. ಒಬ್ಬರಿಗೆ ಏನು ಉಂಟೋ ಅದನ್ನು ಕಾಪಾಡುತ್ತೇನೆ, ಏನಿಲ್ಲವೋ ಅದನ್ನು ಕೊಡುತ್ತೇನೆ. ಇದು ಹೆಚ್ಚು ಕಡಿಮೆ ಆರ್ಡರ್ ಸಪ್ಲೈಯರ್ ಕೆಲಸವೇ ಆಯಿತು. ಆದರೆ ಅರ್ಹತೆಗಳೇನೋ, ಇಂತಹ ಒಂದು ಭಗವಂತನ ಅನುಗ್ರಹವನ್ನು ಪಡೆಯಲು ಅರ್ಹತೆಗಳೇನು? ಅನನ್ಯಾಶ್ಚಿಂತೆಯಂತೋ ಮಾಂ, ಸದಾ ನನ್ನ ಸ್ಮರಣೆಯಲ್ಲಿ ಇರುವುದು, ಇದು ಅರ್ಹತೆ. ನಾವು ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಸಾಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಹೇಳುತ್ತಾ ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಸಾಕು. ಆಗ ನಮಗೆ ಭಗವಂತನೇ ಕೃಷ್ಣನೇ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ನಾನು ಮೊದಲೇ ಹೇಳಿದಂತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಥವಾ ಹಂತದ ಬುದ್ಧಿಶಕ್ತಿ. ಭೌತಿಕವಾದ ಬುದ್ಧಿಶಕ್ತಿಯನ್ನು ಯಾರಿಗೂ ಬೆಳೆಸಲು ಸಾಧ್ಯವಿಲ್ಲ. ಆದರೆ ಈ ಐಹಿಕ ಸೃಷ್ಟಿಯ ಸೆರೆಯಿಂದ ಬಿಡಿಸಿಕೊಳ್ಳಲು ಬೇಕಾದ ಬುದ್ಧಿಶಕ್ತಿಯು ಭಗವಂತನಿಂದ ನಾವು ಪಡೆಯಬಹುದು. ಅದು ಹೇಗೆ? ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಯಾರು ನನ್ನ ಭಕ್ತಿ ಸೇವೆಯಲ್ಲಿ ಸತತವಾಗಿ ತೊಡಗಿರುತ್ತಾನೋ, ಪ್ರೀತಿಯಿಂದ ನನ್ನನ್ನೇ ಭಜಿಸುತ್ತಾನೋ, ಅವನಿಗೆ ನಾನು ನನ್ನ ಬಳಿ ಬರುವುದಕ್ಕೆ ಬುದ್ಧಿಶಕ್ತಿಯನ್ನು ಕೊಡುತ್ತೇನೆ. ನೋಡಿ, ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಸಾಕು. ಸಿಂಪಲ್ ಫಾರ್ಮುಲಾ, ಭಕ್ತಿ ಸೇವೆ. ನನ್ನ ಶಕ್ತಿಯಿಂದ ಭಗವಂತನನ್ನು ತಿಳಿಯಲು ಸಾಧ್ಯವಿಲ್ಲ, ಆದರೆ ಭಗವಂತನೇ ಹೇಳಿದಂತೆ ನಾನು ನಡೆದುಕೊಂಡರೆ ಅವನ ಬಳಿ ನಾನು ಸುಖವಾಗಿ ಹೋಗಿ ಸೇರಬಹುದು. ಈಗ ಪ್ರಧಾನಮಂತ್ರಿಯು ಉಂಟು, ಪ್ರೈಮ್ ಮಿನಿಸ್ಟರ್. ಸರಿ, ಈಗ ಆ ಪ್ರೈಮ್ ಮಿನಿಸ್ಟರ್ನ ನೋಡಬೇಕೆಂದು ಈ ರೀತಿ ಆ ರೀತಿ ಎಂದು ಪ್ರಯತ್ನಿಸುತ್ತೇವೆ, ಆದರೆ ಇದು ಸಾಧ್ಯವಾಗುವುದಿಲ್ಲ. ಈಗ ಪ್ರಧಾನಮಂತ್ರಿಯೇ ಒಂದು ಮಾರ್ಗವನ್ನು ನೀಡುತ್ತಾನೆ, ಅವನನ್ನು ನೋಡುವ ಒಂದು ಮಾರ್ಗವನ್ನು ನೀಡುತ್ತಾನೆ. ಈಗ ನಾವು ನಮ್ಮ ಮಾರ್ಗವನ್ನು ಉಪಯೋಗಿಸುತ್ತೀವ ಅಥವಾ ಪ್ರಧಾನಮಂತ್ರಿಯೇ ನೀಡಿರುವ ಮಾರ್ಗವನ್ನು ಉಪಯೋಗಿಸುತ್ತೀವ? ಯೋಚಿಸಿ ನೋಡಿ. ಖಂಡಿತವಾಗಿಯೂ ನಾವು ಪ್ರಧಾನಮಂತ್ರಿ ನೀಡಿದ ಮಾರ್ಗವನ್ನೇ ಅನುಸರಿಸುತ್ತೇವೆ. ಇದೇ ರೀತಿಯಲ್ಲಿ ಈಗ ನಾವು ಭಗವಂತನನ್ನು ನೋಡಬೇಕೆಂದರೆ, ಅವನ ಅನುಗ್ರಹವನ್ನು ಪಡೆಯಬೇಕೆಂದರೆ, ಅವನೇ ನೀಡಿದ ಯೋಜನೆಯನ್ನು ಪಾಲಿಸಬೇಕು, ಅವನು ಹೇಳಿದಂತೆ ನಡೆದುಕೊಳ್ಳಬೇಕು. ನೋಡಿ ಎಷ್ಟೊಂದು ಸುಲಭವಾದ ವಿಷಯ. ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಸುಲಭ, ಆದರೆ ನಾವು ಸೂತ್ರವನ್ನು ಪಾಲಿಸಬೇಕು. ಒಂದು ಜಾಗಕ್ಕೆ ಹೋಗಬೇಕು, ಅದಕ್ಕೆ ಒಂದು ಮಾರ್ಗವೂ ಕೂಡ ಇದೆ. ಆದರೆ ನಾವು ಆ ಮಾರ್ಗದಲ್ಲಿ ನಡೆಯದೇನೆ ಎಲ್ಲ ಇತರ ಮಾರ್ಗಗಳನ್ನು ನಮ್ಮ ಅಲ್ಪ ಬುದ್ಧಿಶಕ್ತಿಯಿಂದ ಹುಡುಕುತ್ತೇವೆ. ಇದೇ ರೀತಿಯಲ್ಲಿ ಭಗವಂತನ ಚರಣ ಕಮಲಗಳನ್ನು ಸೇರುವ ಒಂದು ಮಾರ್ಗವಿದೆ, ಭಗವಂತನೇ ಅದನ್ನು ಹೇಳುತ್ತಾನೆ. ಭಜತಾಂ ಪ್ರೀತಿಪೂರ್ವಕಂ, ಆದರೆ ನಮ್ಮ ತಲೆಗಳನ್ನು ಅತಿ ಕಡಿಮೆಯ ಬುದ್ಧಿಶಕ್ತಿಯನ್ನು ಉಪಯೋಗಿಸಲು ಪ್ರಯತ್ನಿಸುತ್ತೇವೆ. ಹೀಗೆ ನಮ್ಮ ತಲೆಯನ್ನು ಉಪಯೋಗಿಸದೆ ನಾವು ಅವನು ಹೇಳಿದಂತೆ ನಡೆದುಕೊಳ್ಳಬೇಕು. ಮತ್ತೊಂದು ಕಡೆ ಕೂಡ ಕೃಷ್ಣನು ಹೇಳುತ್ತಾನೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಂ ಏ ವೈಶ್ಯಸಿ ಅಸಂಶಯಂ. ಅಸಂಶಯಂ, ನಿನಗೆ ಸಂಶಯವೂ ಬೇಡ, ಯಾವ ಸಂದೇಹವೇ ಬೇಡ, ಖಂಡಿತವಾಗಿಯೂ ನನ್ನ ಲೋಕವನ್ನು ಸೇರುತ್ತೀಯ. ನೋಡಿ ಈ ರೀತಿಯಲ್ಲಿ ಕೃಷ್ಣನು ನಮಗೆ ಮಾತನ್ನು ಕೊಡುತ್ತಾನೆ. ಈಗ ಕೃಷ್ಣ ಲೋಕ ಅಂದರೆ, ವೈಕುಂಠ ಲೋಕ ಅಂದರೆ ವಿಗತ ಕುಂಠ. ವಿಗತ ಅಂದರೆ ಇಲ್ಲದೇ ಇರುವುದು, ವಿದೌಟ್. ಕುಂಠ ಅಂದರೆ ದುಃಖ, ವಿಗತ ಕುಂಠ ವೈಕುಂಠ, ದುಃಖಗಳು ಇಲ್ಲದೇ ಇರುವ ಜಾಗ, ಇದೇ ಅರ್ಥ ವೈಕುಂಠಕ್ಕೆ, ಇದೇ ಅರ್ಥ. ಆದರೆ ಈ ಭೌತಿಕ ಪ್ರಪಂಚವು ಕುಂಠಗಳಿಂದ ತುಂಬಿ ಹೋಗಿರುವ ಜಾಗ, ದುಃಖಗಳಿಂದ ತುಂಬಿ ಹೋಗಿರುವ ಜಾಗ. ವೈಕುಂಠ ಜೀವನವೋ ಸಚ್ಚಿದಾನಂದ ಜೀವನ, ಕೃಷ್ಣನ ದೇಹವೋ ಸ್ವರೂಪವೋ ಸಚ್ಚಿದಾನಂದ ವಿಗ್ರಹ. ಈಗ ಯಾರು ಅಲ್ಲಿಗೆ ಹೋಗುತ್ತಾರೋ, ಅವನ ಲೋಕವನ್ನು ಸೇರುತ್ತಾರೋ, ಅವರಿಗೆ ಕೂಡ ಸಚ್ಚಿದಾನಂದ ಸ್ವರೂಪವೇ ಸಿಗುತ್ತದೆ. ನೋಡಿ ಎಷ್ಟೊಂದು ಸುಂದರವಾದ ಜ್ಞಾನ. ನೀರಿನಲ್ಲಿ ವಾಸ ಮಾಡಬೇಕೆಂದರೆ ನೀರಿನ ದೇಹವನ್ನು ಪಡೆಯಬೇಕು, ಜಲಜೀವರಾಶಿಯಾಗಿ ಆಗಬೇಕು, ಹುಟ್ಟಬೇಕು. ಸೂರ್ಯಮಂಡಲದಲ್ಲಿ ವಾಸ ಮಾಡಬೇಕೆಂದರೆ ಬೆಂಕಿಯಿಂದ ಮಾಡಲ್ಪಟ್ಟ ದೇಹವಾಗಿರಬೇಕು. ಈಗ ಇದೇ ರೀತಿಯಲ್ಲಿ ಶ್ರೀಕೃಷ್ಣನ ಶಾಶ್ವತವಾದ ಲೋಕಕ್ಕೆ ಹೋಗಬೇಕೆಂದರೆ ಶಾಶ್ವತವಾಗಿರುವ ಒಂದು ದೇಹವು ಬೇಕು, ಸಚ್ಚಿದಾನಂದ ಸ್ವರೂಪವೂ ಬೇಕು. ನೋಡಿ ಇದು ಎಷ್ಟು ವೈಜ್ಞಾನಿಕವಾಗಿದೆ. ಶ್ರೀಲ ಪ್ರಭುಪಾದರು ನಮಗೆ ಎಲ್ಲವನ್ನು, ಎಲ್ಲ ವಿಷಯಗಳನ್ನು ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ, ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ಐತಿಹಾಸಿಕವಾಗಿ, ಪ್ರಾಯೋಗಿಕವಾಗಿ, ಶಾಸ್ತ್ರಗಳಿಗೆ ಅನುಗುಣವಾಗಿ ಎಲ್ಲ ರೀತಿಗಳಲ್ಲಿ ವಿವರಿಸಿದ್ದಾರೆ. ಎಲ್ಲ ರೀತಿಗಳಲ್ಲಿ ನಮಗೆ ಆಧ್ಯಾತ್ಮಿಕ ವಿಷಯಗಳನ್ನು ಸುಂದರವಾಗಿ ವಿವರಿಸಿದ್ದಾರೆ. ಈಗ ನಮ್ಮ ಕಡೆಯಿಂದ ಒಂದೇ ಒಂದು ಬೇಕು, ಏನದು? ಪ್ರಭುಪಾದರ ನಿಯಮಗಳನ್ನು ಆಚರಿಸುವುದು. ಮತ್ತು ಪದಾರ್ಥಗಳನ್ನು ತೆಗೆದುಕೊಳ್ಳಬಾರದು, ಅಧರ್ಮವಾಗಿ ಕಾಮಿಸಬಾರದು, ಮಾಂಸವನ್ನು ತಿನ್ನಬಾರದು, ಮತ್ತೆ ಜೂಜು ಆಡಬಾರದು, ಹಾಗೂ ಪ್ರತಿದಿನವೂ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡುವುದು. ಇಷ್ಟೇ ಸುಲಭವಾದ ನಿಯಮಗಳು, ಗುರುಗಳು ಹಾಕಿರುವ ನಿಯಮಗಳು, ನಮಗೋಸ್ಕರ ಹಾಕಿರುವ ನಿಯಮಗಳು. ಇದರಿಂದ ಪ್ರಭುಪಾದರಿಗೆ ಯಾವ ಲಾಭವೂ ಇಲ್ಲ. ನಾವು ಜೂಜು ಆಡುವುದನ್ನು ಬಿಟ್ಟರೆ ಅವರಿಗೇನು ಲಾಭ? ನಾವು ಇದನ್ನು ಯೋಚಿಸಬೇಕು. ನಕಲಿ ಗುರುಗಳು ಅವರ ಸ್ವಾರ್ಥಕ್ಕಾಗಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತಾರೆ. ಆದರೆ ನಮ್ಮ ಶ್ರೀಲ ಪ್ರಭುಪಾದರೋ ಭಗವಂತನು ಏನು ಹೇಳುತ್ತಾನೋ ಅದನ್ನೇ ಹೇಳುತ್ತಾರೆ. ಭಗವಂತನು ಏನು ಹೇಳಿದ್ದಾರೋ ಅದನ್ನೇ ಹೇಳಿದ್ದಾರೆ. ಕೃಷ್ಣನು ಹೇಳುತ್ತಾನೆ, ನನ್ನನ್ನು ಸ್ಮರಿಸು, ನನಗೆ ಶರಣಾಗು, ನನ್ನನ್ನು ಭಜಿಸು, ನನಗೆ ನಮಸ್ಕರಿಸು, ನನ್ನ ಭಕ್ತನಾಗು. ಈಗ ಇದನ್ನೇ ಶ್ರೀಲ ಪ್ರಭುಪಾದರು ಕೂಡ ಹೇಳಿದ್ದಾರೆ. ಕೃಷ್ಣನನ್ನೇ ಸ್ಮರಿಸು, ಕೃಷ್ಣನಿಗೆ ಶರಣಾಗು, ಕೃಷ್ಣನನ್ನೇ ಭಜಿಸು, ಕೃಷ್ಣನಿಗೆ ನಮಸ್ಕರಿಸು, ಕೃಷ್ಣ ಭಕ್ತನಾಗು. ನೋಡಿ ಏನು ಕೃಷ್ಣನ ಹೇಳುತ್ತಾನೋ ಅದನ್ನೇ ನಿಜವಾದ ಗುರುಗಳು ಕೂಡ ಹೇಳುವುದು. ಭಗವಂತನು ಏನು ಧರ್ಮವೆನ್ನುತ್ತಾನೋ ಅದನ್ನೇ ಗುರುಗಳು ಪ್ರಚಾರ ಮಾಡುತ್ತಾರೆ. ಇದೇ ನಿಜವಾದ ಗುರುಗಳ ಲಕ್ಷಣ. ಆದ್ದರಿಂದ ನಮಗೆ ನಿಜವಾದ ಗುರುಗಳು ಸಿಕ್ಕಿರುವ ಕಾರಣದಿಂದ, ದುರ್ಲಭವಾದ ಒಂದು ಅವಕಾಶವು ಸಿಕ್ಕಿರುವ ಕಾರಣದಿಂದ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕು. ಅವಕಾಶವನ್ನು ಬಿಡುವುದು ಬೇಡ. ಆ ಕೃಷ್ಣನ ಲೋಕಕ್ಕೆ ಹೋಗಿ ನಾವು ಶಾಶ್ವತವಾಗಿ ಸುಖಗಳನ್ನು ಅನುಭವಿಸುವ ಅವಕಾಶವನ್ನು ಬಿಡುವುದು ಬೇಡ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೇ ಪಾಯ ಭಕ್ತಿಲತಾ ಬೀಜ. ಹರೇ ಕೃಷ್ಣ.